ನೋಡೋಣ.
ಇಲ್ಲಿ ವೇದಗಳಿಗೆ ಹುಟ್ಟುಕೊಟ್ಟ ರೂಟ್ ಹೇಗೆ ಗಂಗೋತ್ರಿ ಯಮುನೋತ್ರಿ ಎಂಬುದು ಗಂಗಾದೇವಿ ಮತ್ತು ಯಮುನಾ ನದಿಗಳಿಗೆ ಹುಟ್ಟುಕೊಟ್ಟ ಜಾಗ ಅಂತಿರುತ್ತೋ, ಅದರ ಇಡೀ ವೇದಗಳಿಗೆ ಇತಿಹಾಸ ಪುರಾಣಗಳಿಗೆ ಹುಟ್ಟುಕೊಟ್ಟ ಜಾಗ ಬಹಳ ಚಿಕ್ಕದು. ಯಾವುದದು ಅಂದ್ರೆ ಓಂಕಾರ. ಓಂಕಾರದಿಂದಲೇ ಹುಟ್ಟಿ ಬಂದದ್ದು ಮೂರು ವ್ಯಾಕೃತಿಗಳು. ಮೂರು ವ್ಯಾಕೃತಿಗಳಿಂದಲೇ ಹುಟ್ಟಿ ಬಂದದ್ದು ಗಾಯತ್ರಿ. ಮೂರು ಪಾದದ ಗಾಯತ್ರಿಯಿಂದ ಹುಟ್ಟಿ ಬಂದದ್ದೇ ಪುರುಷ ಸೂಕ್ತ. ಪುರುಷ ಸೂಕ್ತದಿಂದ ಹುಟ್ಟಿ ಬಂದದ್ದೇ ಅಂದರೆ ಮೂರು ವರ್ಗಗಳಿರುವ ಪುರುಷ ಸೂಕ್ತದಿಂದ ಹುಟ್ಟಿ ಬಂದದ್ದೇ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು ಎಲ್ಲ ಅಲ್ಲಿಂದ ಹುಟ್ಟಿ ಬಂದಿವೆ. ಹಾಗಾದರೆ ಇದೆಲ್ಲದಕ್ಕೂ ಮೂಲ ಬುಡ ಯಾವುದಯ್ಯ ಅಂದ್ರೆ ಓಂಕಾರ. ಆ ಓಂಕಾರದಲ್ಲಿ ಭಗವಂತನ ಚಿಂತನೆಯನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಮೊದಲು ಬಂದದ್ದು ಉಪನಯನ ಪ್ರಕರಣ. ಉಪನಯನ ಪ್ರಕರಣದಲ್ಲಿ ಓಂಕಾರಕ್ಕೆ ಋಷಿ ಯಾರು, ಛಂದಸ್ಸು ಯಾರು, ಛಂದಸ್ಸು ಯಾವುದು, ದೇವತೆ ಯಾರು ಎಂಬುದು ತಿಳಿಸಿಕೊಟ್ರು. ಆದರೆ ಓಂಕಾರವನ್ನ ಒಡೆದು ತೋರಲಿಲ್ಲ, ಓಂಕಾರದ ಭಾಗಗಳಿಗೆ ಅರ್ಥ ಹೇಳಲಿಲ್ಲ. ಇಲ್ಲಿ ಹೇಳ್ತಾರೆ, ಅದನ್ನು ವಿಸ್ತಾರವಾಗಿ ಮಾಡುತ್ತಾ ಇದ್ದಾರೆ. ಓಂಕಾರೇ ಸರ್ವ ಗುಣ ಪರಿಪೂರ್ಣ ನಾರಾಯಣ. ಓಂಕಾರದಲ್ಲಿರುವ ಭಗವದ್ ರೂಪ ಯಾವುದು ಅಂದ್ರೆ ಸರ್ವ ಗುಣ ಪರಿಪೂರ್ಣನಾದ ನಾರಾಯಣ. ದೇವ ಗುಣ ಪರಿಪೂರ್ಣ ಅಂತ ಚಿಂತನೆ ಮಾಡಬೇಕಂತ ನಾವು. ಇದು ಕಾರಣ, ದೇವ ಗುಣಪರಿಪೂರ್ಣ ದೋಷರಹಿತ, ಗುಣಪೂರ್ಣ ದೋಷರಹಿತ ಅಂತ ಎಲ್ಲಿ ಹೋದರೂ ಇದೇ ಪ್ರವಚನ ಕೇಳ್ತಾ ಇರುತ್ತೆ. ನಮಗನ್ನಿಸುತ್ತೆ ದೇವ ಏನಾದ್ರೆ ನನಗೇನು ಅಂತ. ಆದ ಗುಣಪೂರ್ಣ ಆದ್ರೆ ನನಗೇನು, ದೋಷ ದೋದ್ರಾದ್ರೆ ನನಗೇನು, ನನಗೆ ಬಂದದ್ದೇನದರಿಂದ ಅಂದರೆ ಅಲ್ಲಿ ಹೇಳ್ತಾರೆ, ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಎಷ್ಟೆಷ್ಟು ಗುಣಗಳು ಬರಬೇಕೋ ಅಷ್ಟು ಗುಣಗಳನ್ನ ದೇವ ನಮಗೆ ಪ್ರಕಟ ಮಾಡುತ್ತಾನೆ. ದೇವರನ್ನ ದೋಷ ದೂರ ಅಂತ ಚಿಂತನೆ ಮಾಡಿದರೆ ಈ ಜನ್ಮದಲ್ಲಿ ಏನೇನು ದೋಷಗಳು ನಮ್ಮಲ್ಲಿ ಹೊರಬರ್ತಾ ಇವೆ ಅವುಗಳನ್ನೆಲ್ಲ ಕೂಡ ತೆಗೆದು ಬಿಡುತ್ತಾನೆ ಭಗವಂತ. ಆದ್ದರಿಂದ ನಮಗಂತೂ ದೋಷಗಳು ತುಂಬಾ ಬರ್ತಾ ಇವೆ, ಗುಣಗಳು ಬರ್ತಾ ಇಲ್ಲ. ಆದ ಕಾರಣ ದೋಷಗಳು ಹೋಗಿ ಒಳ್ಳೆ ಗುಣಗಳು ಬರಬೇಕು. ಅದಕ್ಕೆ ಪ್ರಧಾನವಾದ್ದು ಈ ಚಿಂತನೆ, ಗುಣಪೂರ್ಣ ದೋಷರಹಿತ ಅಂತ. ಹಾಗಾದ್ರೆ ಸರ್ವ ಗುಣ ಪರಿಪೂರ್ಣ ನಾರಾಯಣ, ಇಷ್ಟೆಲ್ಲ ದೇವ ಗರ್ವ ಗುಣ ಪರಿಪೂರ್ಣ ಅಂತ ಹೇಳಲಿಕ್ಕೆ ಒಂದೊಂದು ಸಲ ಹೇಳಲಿಕ್ಕೆ ಕೂಡ ತುಂಬಾ ಹೆಚ್ಚು ಹೊತ್ತು ಹಿಡಿಯುತ್ತೆ. ಅದಕ್ಕೆ ಹೇಳಿದ್ರು ಓಂಕಾರ ಓಂ ಅಂತ ಒಂದು ಸಲ ಹೇಳಿಬಿಟ್ರೆ ಅದರಲ್ಲಿ ಎಲ್ಲ ಬಂತು ಅಂದ್ರು. ಆದರೆ ಎಚ್ಚರ, ಹೆಣ್ಣು ಮಕ್ಕಳು ಓಂಕಾರ ಹೇಳಬೇಡಿ, ದಯವಿಟ್ಟು ಹೇಳಬೇಡಿ. ಯಾಕೆಂದ್ರೆ ಅಧಿಕಾರವಿಲ್ಲ, ಅಧಿಕಾರವಿಲ್ಲದಕ್ಕೆ ಕೈ ಹಾಕಿದರೆ ಫಲ ಬರುವುದಿಲ್ಲ, ಅಷ್ಟೇ ಅಲ್ಲ ವ್ಯತಿರೇಕ ಫಲ ಬರುತ್ತೆ. ಆದ್ದರಿಂದ ಶಾಸ್ತ್ರ ಹೇಳಿದ ಮಾರ್ಗದಲ್ಲೇ ಹೋಗಿಬಿಡೋಣ. ಯಾಕೆ ಹೆಣ್ಣು ಮಕ್ಕಳು ಓಂಕಾರ ಹೇಳಲಿಕ್ಕಾಗದಿದ್ರು ಓಂಕಾರ ಹೇಳುವಾಗ ಬ್ರಾಹ್ಮಣರು ಹೇಳುವಾಗ ಕೇಳಲಿಕ್ಕೆ ಅಧಿಕಾರ ಇದೆಯಲ್ಲ, ಕೇಳುವಾಗ ಅದ್ರಲ್ಲಿ ಚಿಂತನೆ ಮಾಡಿಬಿಡಿ. ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೆ ಯಾವ ಅಧಿಕಾರ, ಯಾವ ತೊಂದರೆ ಇಲ್ಲ. ಓಂಕಾರ ಉಚ್ಚಾರ ಮಾಡಿ ಪಾಠ ಅಂತ ಕೇಳಲಿಕ್ಕಿಲ್ಲ, ಅಷ್ಟೇ ಪ್ರವಚನ ಕೇಳಬಹುದು. ಆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡದ್ದನ್ನ ಓಂಕಾರದ ಅರ್ಥವನ್ನ ಯಾರು ಓಂಕಾರ ಉಚ್ಚಾರ ಮಾಡುತ್ತಾ ಇರ್ತಾರೆ ಅದನ್ನು ಕೇಳಿ ಸಂತೋಷದಿಂದ ಅಲ್ಲಿ ಈ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದರೆ ಆಯಿತು. ಓಂಕಾರ ಉಚ್ಚಾರ ಮಾಡಿದವರಿಗೇನು ಫಲ ಬರುತ್ತೋ ಅಷ್ಟೇ ಫಲ ಅವರಿಗೂ ಬರುತ್ತೆ. ಓಂಕಾರದಲ್ಲಿ ಭಾಗಗಳನ್ನು ಹೇಳ್ತಾರೆ, ಎಂಟು ಭಾಗಗಳು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಇಷ್ಟು ಭಾಗಗಳು ಬರ್ತಾ ಇವೆ. ಅದರಲ್ಲೂ ಹೇಳುತ್ತಾರೆ, ಅಕಾರದಲ್ಲಿ ವಿಶ್ವ, ಕೃಷ್ಣ, ವಿಶ್ವನಾಮಕ ಭಗವದ್ ರೂಪ ಕೃಷ್ಣ ಇರುತ್ತಾರೆ. ಎಲ್ಲಿರುತ್ತೆ ಅಕಾರ ಅಂದರೆ ಇಡೀ ಓಂಕಾರ ನಮ್ಮ ಶರೀರದಲ್ಲೆಲ್ಲ ವ್ಯಾಪಿಸಿದೆ. ಓಂಕಾರದ ಒಂದು ಭಾಗ ಅಕಾರ ಎಲ್ಲಿರುತ್ತೆ ಅಂದರೆ ನಮ್ಮ ಬಲಗಣ್ಣಿನಲ್ಲಿದೆ. ವಿಶ್ವನಾಮಕ ಭಗವಂತ ಅಕಾರದಿಂದ ವಾಚ್ಯನಾದ ಭಗವಂತ. ಅಕಾರ ಅವನನ್ನೇ ಹೇಳುತ್ತೆ, ಅವನು ವಾಚ್ಯ ಅಂದ್ರೆ ಆ ಅಕಾರ ವಾಚ್ಯನಾದ ವಿಶ್ವ ನಮ್ಮ ಕಣ್ಣಲ್ಲೇ ಇದ್ದಾನೆ. ಅದರಿಂದ ಅಕಾರ ಎಲ್ಲಿದೆ ನಮ್ಮ ಕಣ್ಣಲ್ಲಿ, ಅಲ್ಲಿ ವಿಶ್ವನಿದ್ದಾನೆ. ವಿಶ್ವನ ಜೊತೆಗೆ ಕೃಷ್ಣನೂ ಇದ್ದಾನೆ ಅಕಾರ ವಾಚ್ಯನಾಗಿ. ಎರಡನೆಯದು ಉಕಾರ. ಉಕಾರವನ್ನು ಯಾರು ಚಿಂತನೆ ಮಾಡುತ್ತಾರೆ, ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ ಕಂಠದಲ್ಲಿ, ಕಂಠದಲ್ಲಿ ತೈಜಸ, ತೈಜಸ ನಾಮ ಭಗವಂತ ಕಂಠದಲ್ಲಿರ್ತಾನೆ. ಅಲ್ಲಿ ಉಕಾರ, ಉಕಾರ ವಾಚ್ಯನಾದ ತೈಜಸ ಇರ್ತಾನೆ, ರಾಮನು ಇರ್ತಾನೆ. ನಂತರ ನಮ್ಮ ಹೃದಯದಲ್ಲೇ ಮಕಾರವಿರುತ್ತೆ, ಮಕಾರಕ್ಕೆ ಅಭಿಮಾನಿಯಾದ ಪ್ರಾಜ್ಞ ನರಸಿಂಹ ಇಬ್ಬರು ನಮ್ಮ ಹೃದಯದಲ್ಲೇ ನಿಂತಿರ್ತಾರೆ ಮಕಾರದಲ್ಲಿ. ಹಾಗಾದರೆ ಅಕಾರ ಉಕಾರ ಮಕಾರ, ಅಕಾರ ಕಣ್ಣಲ್ಲಿ, ಉಕಾರ ಕಂಠದಲ್ಲಿ, ಮಕಾರ ಹೃದಯದಲ್ಲಿ ಅಂತ ಇಷ್ಟು ತಿಳಿಸಿಕೊಟ್ರು. ನಂತರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇವೆಲ್ಲವೂ ಹೃದಯದಲ್ಲೇ ಬರುವ ತರಂಗಗಳು. ಓಂಕಾರ ಉಚ್ಚಾರ ಮಾಡಿದಾಗ ಅಲ್ಲಿ ನಾದ ಅಂಬುದರಲ್ಲಿ ಆ ಓಂಕಾರದ ಪ್ರಭೇದ, ಅದರಲ್ಲಿ ತುರೀಯ ನಾಮಕ ಭಗವಂತ, ಅದ ಮೇಲೆ ವರಾಹ ನಿಂತಿದ್ದಾರೆ. ಸಾಮಾನ್ಯವಾಗಿ ತುರಿಯ ಅಂದ್ರೆ ವಾಸುದೇವ, ವಾಸುದೇವ ನಿಂತಿರುವ ಜಾಗ ಅಂದ್ರೆ ಶಿರಸ್ಸಿನ ಮೇಲೆ ಅಂದ್ರು. ಅಷ್ಟೇ ಅಲ್ಲದೆ ನಮ್ಮ ಹೃದಯದಲ್ಲೂ ಭಗವಂತ ನಿಂತಿದ್ದಾನೆ. ಅದರಿಂದ ನಾದದಲ್ಲಿ ಇರುವ ಭಗವದ್ ರೂಪ ತುರಿಯ ಮತ್ತು ವರಾಹ. ನಂತರ ಬಿಂದು, ಅಕಾರ ಉಕಾರ ಮಕಾರ ನಾದ, ಅನಂತರ ಬರುವುದು ಬಿಂದು. ಬಿಂದುವಿನಲ್ಲಿ ಆತ್ಮ ವಿಷ್ಣುಶ್ಚ, ಆತ್ಮನಾಮಕ ಭಗವಂತ ಬಿಂಬ ಎಲ್ಲಿರ್ತಾನೆ? ಹೃದಯದಲ್ಲಿ. ಅಲ್ಲೇ ಬಿಂದು, ಬಿಂದು ನಾಮಕ ಆ ಬಿಂದು ಅಂತ ಕರೆಸಿಕೊಂಡ ಓಂಕಾರದ ಪ್ರಭೇದ ನಮ್ಮ ಹೃದಯದಲ್ಲೇ ಇದೆ. ಅಲ್ಲಿ ಆತ್ಮ ಮತ್ತು ವಿಷ್ಣು ಎಂಬ ಎರಡು ಭಗವದ್ ರೂಪಗಳು ಆ ಬಿಂದು ಎಂಬ ಓಂಕಾರದ ಪ್ರಭೇದವನ್ನ ನಿಯಾಮನ ಮಾಡುತ್ತಾ ಇವೆ. ನಂತರ ಘೋಷ, ಘೋಷವು ನಮ್ಮ ಹೃದಯದಲ್ಲಿರತಕ್ಕಂತಹ ಓಂಕಾರದ ಪ್ರಭೇದ, ಓಂಕಾರದ ಭಾಗ. ಅಲ್ಲಿ ಅಂತರಾತ್ಮ ಎಂಬ ಭಗವದ್ ರೂಪ ಮತ್ತು ಪರಂಜ್ಯೋತಿ ಎಂಬ ಭಗವದ್ ರೂಪ ಎರಡು ನಿಂತಿವೆ. ನಂತರ ಶಾಂತ, ಶಾಂತ ಎಂಬ ಈ ಓಂಕಾರದ ಪ್ರಭೇದ. ಅಲ್ಲಿ ಪರಮಾತ್ಮ ಪರಂಬ್ರಹ್ಮ ಅಂತ ಎರಡು ಭಗವದ್ ರೂಪಗಳು ನಿಂತಿವೆ. ಆ ಎರಡು ಭಗವದ್ ರೂಪಗಳನ್ನ ಹೃದಯದಲ್ಲೇ ಚಿಂತನೆ ಮಾಡಬೇಕು. ನಂತರ ಬರತಕ್ಕಂಥದ್ದು ಅತಿಶಾಂತ ಅಂತ. ಅತಿಶಾಂತದಲ್ಲಿ ಜ್ಞಾನಾತ್ಮ ವಾಸುದೇವ ಅಂತ ಎರಡು ಕೂಡ ಇರುತ್ತೆ ಭಗವತ್ ರೂಪಗಳು. ಹಾಗಾದರೆ ಓಂಕಾರದ ಪ್ರಭೇದಗಳಾಗಿರತಕ್ಕಂಥ ಓಂಕಾರದ ಪ್ರಭೇದಗಳಾದ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇವುಗಳಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದ್ದಾಯಿತು. ಆ ಅತಿಶಾಂತದಲ್ಲಿ ಜ್ಞಾನಾತ್ಮ ಎಂಬ ಭಗವದ್ ರೂಪ ಮತ್ತು ವಾಸುದೇವನೆಂಬ ಭಗವದ್ ರೂಪ ನಿಂತಿರುತ್ತೆ. ಹೀಗೆ ಓಂಕಾರದಲ್ಲಿ ನಾರಾಯಣ, ಓಂಕಾರದ ಎಂಟು ಪ್ರಭೇದಗಳಲ್ಲಿ ಎಂಟು ರೂಪಗಳ ಚಿಂತನೆ ಕೊಟ್ಟರು. ಇದನ್ನು ತಿಳಿಸಿ ನಂತರ ಓಂಕಾರದಿಂದ ಬಂದಿರತಕ್ಕಂಥದ್ದು ಸಾಕ್ಷಾತ್ ಅಭಿವ್ಯಕ್ತಃ ತ್ರಯ, ಓಂಕಾರದಿಂದ ಮೂರು ಹೊರಬಂದವು. ಯಾವ್ದ್ಯಾವುದು ಅಂದರೆ, ಮೊದಲು ಅಕಾರಾದಿ ಕ್ಷಕಾರ ಪರ್ಯಂತ, ಅಕಾರದಿಂದ ಕ್ಷಕಾರ ಪರ್ಯಂತ ಐವತ್ತೊಂದು ವರ್ಣಗಳೇನಿವೆ, ಆ ಐವತ್ತೊಂದು ವರ್ಣಗಳು ಓಂಕಾರದಿಂದ ಹೊರಬಂದಿವೆ. ನಂತರ ಎರಡನೆಯದು ಯಾವುದು ಅಂದರೆ, ನಾರಾಯಣ ಅಷ್ಟಾಕ್ಷರ ಮಂತ್ರ ಓಂಕಾರದಿಂದ ಹೊರಬಂದ ರೂಪ. ಮೂರನೆಯದು ವ್ಯಾಕೃತಿ ತ್ರಯಂ ಚೇರಿ, ಮೂರು ವ್ಯಾಕೃತಿಗಳು ಕೂಡ ಓಂಕಾರದಿಂದ ಹೊರಬಂದಿವೆ. ಅದಕ್ಕೆ ಓಂಕಾರದಿಂದ ಹೊರಬಂದದ್ದು ಅಕಾರಾದಿ ಐವತ್ತೊಂದು ವರ್ಣಗಳು, ಐವತ್ತು ವರ್ಣಗಳು ಒಂದು ಕ್ಷಕಾರ ಒಂದಾಗುತ್ತೆ. ನಂತರ ನಾರಾಯಣ ಅಷ್ಟಾಕ್ಷರ ಮಂತ್ರ, ಮೂರು ವ್ಯಾಕೃತಿಗಳು ಅಂತ. ಇದರಲ್ಲಿ ಅಕಾರಾದಿ ಐವತ್ತು ವರ್ಣಗಳೇನಿವೆ, ಅಲ್ಲಿ ಅಜಾದಿ ಐವತ್ತು ಮೂರ್ತಿಗಳು ನಿಂತಿವೆ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ ಅಂತ, ಕ್ಷಂ ನೃಸಿಂಹಾಯ ನಮಃ ಎಂಬ ಪರ್ಯಂತ ಎಲ್ಲಾ ಮೂರ್ತಿಗಳು ಅಕಾರಾದಿ ವರ್ಣಗಳಲ್ಲಿ ನಿಂತಿವೆ. ಅವುಗಳಿಗೆ ನಮಸ್ಕಾರ ಸಲ್ಲಿಸಬೇಕು. ನಂತರ ಇಲ್ಲೆಲ್ಲಾ ಕಡೆ ಕೂಡ ಓಂಕಾರ, ಅಲ್ಲಿ ನಾರಾಯಣ ಇದ್ದಾನೆ, ಇರ್ಲಿ ಬಿಡಿ, ಈ ತರ ಅಲ್ಲ. ಆ ಓಂಕಾರದಲ್ಲಿ ನಾರಾಯಣ ಇದ್ದಾನೆ ಅಂದ್ರೆ ನಮಸ್ಕಾರ ಸಲ್ಲಿಸಿ, ಸ್ವಾಮಿ ಒಳ್ಳೆ ಬುದ್ಧಿ ಕೊಡು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಓಂಕಾರದ ಪ್ರಭೇದಗಳಲ್ಲಿ ಭಗವದ್ ರೂಪಗಳು ತಿಳಿಸಿದಾಗ ಆ ರೂಪಗಳಿಗೂ ನಮಸ್ಕಾರ. ನಂತರ ಅಜಾದಿ ಐವತ್ತು ಮೂರ್ತಿಗಳು, ಅಜಾದಿ ಐವತ್ತು ಮೂರ್ತಿಗಳು, ಆ ಐವತ್ತು ಮೂರ್ತಿಗಳನ್ನ ನಾವು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಬೇಕು ಅಂತ ವಿಶೇಷಗಳನ್ನು ಮುಂದೆ ಮುಂದೆ ಹೇಳಲಿಕ್ಕಿದ್ದಾರೆ. ಷೋಡಶಿ ಇತ್ಯಾದಿಗಳಲ್ಲಿ 50 ವರ್ಣಗಳು, ಅಜಾದ 50 ವರ್ಣಗಳಿವೆ. ಏನು ಭಗವಂತನ 50 ಮೂರ್ತಿಗಳಿವೆ, ಆ 50 ಮೂರ್ತಿಗಳು ನಮ್ಮ ಶರೀರದಲ್ಲಿ ನಿಂತು ನಿಯಾಮನ ಮಾಡುವಂತಹ ಅದ್ಭುತ ರೂಪಗಳು. ಆ ರೂಪಗಳಿಗೆ ನಮಸ್ಕಾರ ಸಲ್ಲಿಸಿ ನಂತರ ನಾರಾಯಣ ಅಷ್ಟಾಕ್ಷರ ಮಂತ್ರ, ಆ ಮಂತ್ರದ ಹೆಸರೇ ಹೇಳ್ತಾ ಅಷ್ಟಾಕ್ಷರ ಮಂತ್ರ ಅಂತ ಅಂದ್ರೆ 8 ಅಕ್ಷರಗಳು ಇರತಕ್ಕಂತಹ ಮಂತ್ರ. ಅಲ್ಲಿ 8 ವರ್ಣಗಳಿವೆ. ಆ 8 ವರ್ಣಗಳಲ್ಲಿ ವಿಶ್ವಾದಿ 8 ಮೂರ್ತಿಗಳು ನಿಂತಿವೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಈ ರೀತಿಯಾಗಿ 8 ಮೂರ್ತಿಗಳು ನಿಂತಿವೆ. ನಂತರ ಓಂಕಾರದಿಂದ ಬಂದ ಅಕಾರಾದಿ ವರ್ಣಗಳಲ್ಲಿ 50 ಮೂರ್ತಿಗಳು ತಿಳಿಸಿದ್ದಾಯಿತು. ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ನಿಂತಿರತಕ್ಕಂಥ 8 ಮೂರ್ತಿಗಳನ್ನು ಹೇಳಿದ್ದಾಯಿತು. ನಂತರ ವ್ಯಾಕೃತಿಗಳಲ್ಲಿರುವ ಭಗವದ್ ರೂಪಗಳನ್ನು ಹೇಳುತ್ತಾರೆ. 3 ವ್ಯಾಕೃತಿಗಳಲ್ಲಿ ಭೂಹು ಎಂಬುದರಲ್ಲಿ ವಾಸುದೇವ, ಭುವಃ ಎಂಬುದರಲ್ಲಿ ಸಂಕರ್ಷಣ, ಸುವಃ ಎಂಬುದರಲ್ಲಿ ಪ್ರದ್ಯುಮ್ನ, ಈ ರೀತಿಯಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ 3 ವ್ಯಾಕೃತಿಗಳು 3 ಲೋಕಗಳನ್ನು, ಇಡೀ 14 ಲೋಕಗಳನ್ನು ಪಾಲನೆ ಮಾಡುವಂತಹ ಭಗವದ್ ರೂಪಗಳು, ಸಾಮಾನ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ನಾರಾಯಣ ಅಷ್ಟಾಕ್ಷರ ಮಂತ್ರ ವ್ಯಾಕೃತಿ ಇವೆರಡರಿಂದ 2 ಹೊರಕ್ಕೆ ಬಂದು, ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಹೊರಕ್ಕೆ ಬಂದದ್ದು ಅಂದ್ರೆ ಹುಟ್ಟಿ ಬಂದದ್ದು ಯಾವುದು ಅಂದ್ರೆ ವಾಸುದೇವ ದ್ವಾದಶಾಕ್ಷರ ಮಂತ್ರ. ವ್ಯಾಕೃತಿಗಳಿಂದ ಹುಟ್ಟಿ ಬಂದದ್ದು ಗಾಯತ್ರಿ. ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ 12 ಅಕ್ಷರಗಳಿವೆ. ಆ 12 ಅಕ್ಷರಗಳಲ್ಲಿ ಕೇಶವಾಗಿ 12 ದಾಮೋದರ ಪರ್ಯಂತ 12 ಮೂರ್ತಿಗಳು ನಿಂತಿವೆ. ಆ 12 ಮೂರ್ತಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಹಾಗೆ ವಾಸುದೇವ ಮಂತ್ರದಲ್ಲಿರುವ 4 ಪದಗಳು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ 4 ಪದಗಳು ಬರುತ್ತೆ. ಆ 4 ಪದಗಳಲ್ಲಿ ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಂತಿವೆ ಅಂತ ತಿಳಿದು ಚಿಂತನೆ ಮಾಡಿ, ತಿಳಿದು ಜಪ ಮಾಡಿ ಅಂತ ಈ ಮಂತ್ರ ಜಪ ಮಾಡುವವರಿಗೆ, ಆ ಜಪ ಮಾಡಿದ್ದನ್ನು ಕೇಳುವವರಿಗೆ, ಆ ಮಂತ್ರಗಳನ್ನು ಕೇಳುವವರಿಗೆ ಅಲ್ಲಿ ಅನುಸಂಧಾನ ಮಾಡಬೇಕಾದ ಕ್ರಮವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಗಾಯತ್ರಿ ಮಂತ್ರದಲ್ಲಿ ಮೊದಲನೆಯ ವರ್ಣ ತಕಾರ ಅಲ್ಲಿ ಅಗ್ನಂತರದ ಪರಶುರಾಮನ ಚಿಂತನೆ ಮಾಡಬೇಕು. ನಂತರ ಗಾಯತ್ರಿ ಮಂತ್ರದಲ್ಲಿರುವ 24 ವರ್ಣಗಳಲ್ಲಿ ಕೇಶವಾದಿ 24 ರೂಪಗಳನ್ನು ಚಿಂತನೆ ಮಾಡಿ ಎಂದರು. ಆ ಗಾಯತ್ರಿ ಮಂತ್ರಕದ 24 ವರ್ಣಗಳು, ಆ ವರ್ಣಗಳಲ್ಲಿ ಯಾರಿರ್ತಾರೆ ಅಂದರೆ 24 ತತ್ವಾಭಿಮಾನಿಗಳೇ ನಿಂತಿರ್ತಾರೆ. ಅವರೇ ಇಡೀ ಜಗತ್ತನ್ನು ನಡೆಸಿಬಿಡುವಂತಹ ಮಹಾಶಕ್ತಿ, ಅವರಲ್ಲಿರತಕ್ಕಂತಹ 24 ಭಗವಂತನ ರೂಪಗಳೇ ಮಹಾಶಕ್ತಿಯಾಗಿದೆ. ಆ ರೀತಿಯಲ್ಲಿ ದೇವರ 24 ರೂಪಗಳನ್ನು ಗಾಯತ್ರಿ ಮಂತ್ರದಲ್ಲಿರುವ 24 ವರ್ಣಗಳಲ್ಲಿ ಚಿಂತನೆ ಮಾಡಬೇಕು. ತದನಂತರದಲ್ಲಿ ಗಾಯತ್ರಿ ಮಂತ್ರ 3 ಪಾದಗಳಲ್ಲಿ ಇರುವಂತಹದ್ದು. ಆ 3 ಪಾದಗಳಲ್ಲಿರುವ ಗಾಯತ್ರಿ ಮಂತ್ರದಲ್ಲಿ ಮೊದಲನೆಯ ಪಾದದಲ್ಲಿ ಅನಿರುದ್ಧ, ದ್ವಿತೀಯ ಎರಡನೇ ಪಾದದಲ್ಲಿ ಪ್ರದ್ಯುಮ್ನ, ಮೂರನೆಯ ಪಾದದಲ್ಲಿ ಸಂಕರ್ಷಣ ಅಂತ ಇಷ್ಟು 3 ಪಾದಗಳಲ್ಲಿ ಭಗವದ್ ರೂಪಗಳಿಗೆ ನಮಸ್ಕಾರ ಸಲ್ಲಿಸಿ ಮಂತ್ರ ಜಪ ಮಾಡಿ ನಂತರ ಗಾಯತ್ರಿ ಮಂತ್ರದಿಂದ ಪುರುಷ ಸೂಕ್ತ ಹೊರಬರ್ತಾ ಇದೆ. ಪುರುಷ ಸೂಕ್ತದಲ್ಲಿ ಇಡೀ ಪುರುಷ ಸೂಕ್ತಕ್ಕೆ ಅಭಿಮಾನಿಯಾಗಿ ಭಗವಂತ ನಿಯಾಮಕನಾಗಿ ನಾರಾಯಣ ನಿಂತಿದ್ದಾನೆ. ನಂತರ ಆ ಪುರುಷ ಸೂಕ್ತದಲ್ಲಿ 3 ವರ್ಗಗಳು ಅಂದರೆ ರುಕ್ಕುಗಳು, ಮಂತ್ರದ ಭಾಗಗಳು, ಅವುಗಳ ಗುಂಪು ಸೇರಿದರೆ ಅದನ್ನು ವರ್ಗ ಅಂತಾರೆ. ಅಂಥ ಗುಂಪುಗಳು 3 ವರ್ಗಗಳಿವೆ. ಆ 3 ವರ್ಗಗಳಿಗೂ ಕೂಡ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪಗಳು ನಿಂತಿವೆ. ಇಡೀ ಸೂಕ್ತಕ್ಕೆ ನಾರಾಯಣ ರೂಪ ನಿಂತಿದೆ ಅಂತ ಪುರುಷ ಸೂಕ್ತ ಹೇಳುವಾಗ ಈ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಪುರುಷ ಸೂಕ್ತದಿಂದ ವೇದಾಹ ಅಭಿವ್ಯಕ್ತಾಹ, ವೇದಗಳೆಲ್ಲ ಹೊರಬಂದುವು. ಇಡೀ ಎಲ್ಲಾ ವೇದಗಳಲ್ಲಿ ಭಗವದ್ ರೂಪ ಒಂದು ನಿಂತಿದೆ, ನಾರಾಯಣ ರೂಪ. ಪ್ರತ್ಯೇಕ ಮತ್ತು ರೂಪಗಳು ಬರ್ತಾ ಇವೆ. ಋಗ್ವೇದದಲ್ಲಿ ವಾಸುದೇವ, ಯಜುರ್ವೇದದಲ್ಲಿ ಸಂಕರ್ಷಣ, ಸಾಮವೇದದಲ್ಲಿ ಪ್ರದ್ಯುಮ್ನ, ಅಥರ್ವಣ ವೇದದಲ್ಲಿ ಅನಿರುದ್ಧ ಅಂತ 4 ರೂಪಗಳನ್ನು ಚಿಂತನೆ ಮಾಡಬೇಕು, ನಮಸ್ಕಾರ ಸಲ್ಲಿಸಬೇಕು. ಈ ಚಿಂತನೆ ಮಾಡುವ ಕ್ರಮ ಹೀಗೆ. ದಾಸರಾಯರು ಸ್ವಭಾವ ಹೇಳಿಕೊಡ್ತಾರೆ. ಇವತ್ತು ನನ್ನಿಂದ ಏನೇನು ವೇದ ಪಾರಾಯಣ ಆಯಿತು, ಅಲ್ಲಿ ಬಂದ ಭಗವದ್ ರೂಪಗಳಿಗೆ ನಮಸ್ಕಾರ, ಆ ರೂಪಗಳೆಲ್ಲ ಬಿಂಬಮೂರ್ತಿಯೇ ನಿನ್ನ ಪೂಜೆಯಾಗಲಿ, ದೇವರಿಗೆ ಐಕ್ಯ ಚಿಂತನೆ ಮಾಡೋದು. ಅಥವಾ ಈ ಭೂಮಂಡಲದಲ್ಲಿ ಯಾರು ಯಾರು ವೇದ ಪಾರಾಯಣ ಮಾಡಿದ್ದಾರೆ ಅಲ್ಲಲ್ಲೆಲ್ಲ ಈ ಭಗವದ್ ರೂಪಗಳಿವೆ, ಆ ರೂಪಗಳಿಗೆ ನಮಸ್ಕಾರ. ಅಷ್ಟೇ ಅಲ್ಲ, ಯಾರಿಗೆ ವೇದ ಪಾರಾಯಣ ಮಾಡಿ ಅರ್ಪಣೆ ಮಾಡುವ ಕ್ರಮ ಗೊತ್ತಿಲ್ಲ ಅವರು ಮಾಡಿದ್ದೆಲ್ಲ ಕೃಷ್ಣಾರ್ಪಣೆ. ಅರ್ಪಣೆ ಮಾಡಲಿಕ್ಕೆ ಬರತಕ್ಕಂಥ ದೊಡ್ಡವರು ಮಾಡಿದ್ದನ್ನ ನಾವು ಕೃಷ್ಣಾರ್ಪಣೆ ಬಿಡಬಾರದು. ಯಾರಿಗೆ ವೇದ ಪಾರಾಯಣ ಮಾಡಿ ಕೃಷ್ಣಾರ್ಪಣೆ ಬಿಡಲಿಕ್ಕಾಗಿಲ್ಲ ಅಂಥ ಸಜ್ಜನರ ಪಾರಾಯಣಗಳೆಲ್ಲ ಭಗವಂತನಿಗೆ ಸೇರಲಿ ಅಂತ ಕೃಷ್ಣಾರ್ಪಣೆ ಬಿಡುವ ಅಧಿಕಾರ ಇರುತ್ತೆ. ಆ ರೀತಿ ಮಾಡಿದರೆ ಅದ್ಭುತವಾದ ಪುಣ್ಯಗಳು ಬರುತ್ತೆ. ಇನ್ನ ವೇದಗಳಿಂದ ಇತಿಹಾಸ ಪುರಾಣಾದಿ ಸರ್ವ ಶಬ್ದಗಳು ಹೊರಬಂತು. ಇತಿಹಾಸ ಪುರಾಣಾದಿಗಳಲ್ಲಿ ಎಲ್ಲಾ ಕಡೆ ಇರುವ ಭಗವಂತನ ನಿಯಾಮಕ ರೂಪ ಯಾವುದು ಅಂದ್ರೆ ಅನಿರುದ್ಧ ರೂಪ. ಇಷ್ಟು ಓಂಕಾರದಿಂದ ಎಲ್ಲ ವೇದಗಳು ಇತಿಹಾಸ ಪುರಾಣಗಳವರೆಗಿರುವ ಎಲ್ಲವನ್ನು ಚೆನ್ನಾಗಿ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ನಿತ್ಯ ನೆನೆಯಬೇಕಾದ್ದನ್ನು ತಿಳಿಸಿಕೊಟ್ಟು ನಂತರ ಮುಂದೆ ಹೇಳುತ್ತಾರೆ. ಏನು ಈ ವೇದಗಳಲ್ಲಿ ಮತ್ತು ಇತಿಹಾಸ ಪುರಾಣಗಳಲ್ಲಿ ನೋಡುವಾಗ ಒಂದೊಂದು ವರ್ಣಗಳು ಬಂದರೆ ಅಲ್ಲಿ ಅಕಾರದಿಂದ ಕ್ಷಕಾರ ಪರ್ಯಂತ ಇರತಕ್ಕಂಥ ಎಲ್ಲ ವರ್ಣಗಳೇ ಬರ್ತಾ ಇರುತ್ತೆ, ಅಲ್ಲಲ್ಲಿ ಆಯಾ ಭಗವದ್ ರೂಪಗಳೇ ಬರುತ್ತೆ, ಅವುಗಳಿಗೆಲ್ಲ ನಮಸ್ಕಾರ ಸಲ್ಲಿಸಬೇಕು. ಅದಲ್ಲದೆ ಎಲ್ಲಿ ಆದರೆ ಎರಡೆರಡು ಅಕ್ಷರ ಒಟ್ಟಾಗಿ ಬರುತ್ತೆ, ಈಗ ವಿಷ್ಣವೇ ನಮಃ ಅಂತ ಬಂತು. ವಿಷ್ಣವೇ ನಮಃ ಅಂತ ಬಂದಾಗ ಆ ಮಧ್ಯ ಅಕ್ಷರ ಷಕಾರ ನಕಾರ ಎರಡೂ ಸೇರಿ ಬಂದಿತ್ತು. ಅಲ್ಲಿ ಷಕಾರಾರ್ಧ ನಕಾರಾರ್ಧ ಸೇರಿ ಷಣ ಅಂತ ಬಂದಿದೆ. ಅಂಥ ಎಲ್ಲೆಲ್ಲಿ ವೇದದಲ್ಲಿ ಬರುತ್ತೆ, ಪುರಾಣಗಳಲ್ಲಿ ಬರುತ್ತೆ, ಅಂಥ ಒಟ್ಟೊಟ್ಟಾದ ಅರ್ಧರ್ಧ ಇರತಕ್ಕಂಥ ಅರ್ಧರ್ಧ ಎರಡೂ ಒಟ್ಟಾದಂಥ ಏನು ಅಕ್ಷರಗಳು ಬರುತ್ತೆ ಅಲ್ಲಿ ವಿಶೇಷ ಭಗವದ್ ರೂಪಗಳು ನಿಂತಿವೆ. ಅವುಗಳನ್ನ ಒಮ್ಮೆ ಚಿಂತಿಸಿ ಅಂಥ ಎಲ್ಲಾ ಕಡೆ ಇರುವ ಇಂಥ ಭಗವದ್ ರೂಪಗಳಿಗೆ ನಮಸ್ಕಾರ ಅಂತ ಹೇಳಿಬಿಟ್ರೆ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ವಿಷ್ಣ ಅಂತ ಹೇಳಿದಾಗ ಷಕಾರ ಎಂಬ ಪೂರ್ವವರ್ಣ, ಷಕಾರ ಪೂರ್ವವರ್ಣ, ಅಲ್ಲಿ ಯಾವ ರೂಪ ಇರುತ್ತೆ ಅಂದರೆ ವರಾಹ ವಾಸುದೇವ ನಾರಾಯಣ ರೂಪ ಇರುತ್ತೆ, ತಲೆಬಾಗಿ ನಮಸ್ಕಾರ ಮಾಡಿಬಿಡಿ. ನಂತರ ನಕಾರ ಷಣ ಎಂಬಲ್ಲಿ ಣ ಎಂಬುದು ನಂತರ ಬಂತು. ನ ಎಂಬ ಉತ್ತರ ವರ್ಣ, ಅಂತರ ಬಂದಿರತಕ್ಕ ವರ್ಣದಲ್ಲಿ ವಾಮನ ಸಂಕರ್ಷಣ ನಾರಾಯಣ ಇಷ್ಟು ರೂಪಗಳು ನಿಂತಿವೆ. ಅವುಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಎಲ್ಲೆಲ್ಲಿ ಇಂತಹ ವರ್ಣಗಳು ಬಂದಿವೆ ಅಲ್ಲೆಲ್ಲ ಈ ರೀತಿಯಾದ ಎರಡೆರಡು ವರ್ಣಗಳು ಅರ್ಧ ಅರ್ಧ ಜೋಡಿಸಿ ಬಂದ ಕಡೆ ಈ ರೂಪಗಳು ನಿಂತಿವೆ, ಆ ರೂಪಗಳಿಗೆ ನಮೋ ನಮಃ ಅಂತ ಹೇಳಬೇಕು. ನಂತರ ಇನ್ನೊಂದು ಶೃಣು ಅಂತ ಬಂದರೆ ಶಕಾರ ನಕಾರ ಉಕಾರವೂ ಸೇರಿತು. ಅಂತ ಕಡೆ ನೃಸಿಂಹ ಪ್ರದ್ಯುಮ್ನ ವೇದವ್ಯಾಸ ಅಂತ ಬರಿಷ್ಣು ಅಂತ ಮಾತ್ರ ಅಲ್ಲ, ಅನೇಕ ಕಡೆ ಬೇರೆ ಬೇರೆ ಮೂರು ಮೂರು ಆ ವರ್ಣಗಳು ಸೇರಿರುತ್ತೆ. ಅಂತಹ ಕಡೆಯೆಲ್ಲ ಈ ರೂಪಗಳು ನಿಂತಿವೆ ಅಂತ ತಲೆಬಾಗಿ ನಮಸ್ಕಾರ ಮಾಡಿ ಅದೇ ದೊಡ್ಡ ದೇವರ ಪೂಜೆ ಆಗುತ್ತದೆ. ನಂತರ ಆ ಶಕಾರ ನಕಾರ ಅಲ್ಲಿ ಶಕಾರದಲ್ಲಿರುವ ವರ್ಣ ಭಗವದ್ ರೂಪ ವರಾಹ ವಾಸುದೇವ ನಾರಾಯಣ ಆದರೆ ನಕಾರದಲ್ಲಿರುವ ಭಗವದ್ ರೂಪ ವಾಮನ ಸಂಕರ್ಷಣ ನಾರಾಯಣ ಅಂದ್ರು. ಅಷ್ಟೇ ಅಲ್ಲದೆ ಆ ಷಣ ಎಂಬಲ್ಲಿ ಅನೇಕ ಭಗವದ್ ರೂಪಗಳು ನಿಂತಿವೆ ಅಂತ ಹೇಳುತ್ತಾರೆ. ಅಲ್ಲಿ ಅರ್ಧ ನರನಾರಿ ರೂಪ ಪಂಚಕ ಅಂದ್ರೆ ಐದು ರೀತಿಯಾದ ನರನಾರಿ ರೂಪದಂತೆ ಅರ್ಧರ್ಧ ರೀತಿಯಲ್ಲಿ ನಿಂತಿರ್ತಾರೆ. ಯಾರ್ಯಾರು ಅಂದ್ರೆ ಲಕ್ಷ್ಮೀ ನಾರಾಯಣರು ನಿಂತಿರ್ತಾರೆ, ನಾರಾಯಣ ವಾಯುದೇವರು ನಿಂತಿರ್ತಾರೆ, ವಾಯುದೇವರು ಸರ್ವ ದೇವತೆಗಳು ನಿಂತಿರ್ತಾರೆ, ಸರ್ವ ದೇವತೆಗಳು ಸಂಕರ್ಷಣ ನಿಂತಿರ್ತಾರೆ, ಸಂಕರ್ಷಣ ಮತ್ತು ಬ್ರಹ್ಮ ಅಂತ ಈ ರೀತಿಯಲ್ಲಿ ಐದು ಎರಡೆರಡು ಗುಂಪಿನ ಸೆಟ್ ನಿಂತಿರುತ್ತೆ. ಅವರೆಲ್ಲ ದೇವತೆಗಳಿಗೆ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಮತ್ತು ಚಿಂತನೆ ಹೇಳುತ್ತಾರೆ. ಒಂದು ವೇದ ವಾಕ್ಯವನ್ನು ಹೇಳಬೇಕಾದರೂ, ಒಂದು ಪುರಾಣಗಳ ವಾಕ್ಯವೋ ಇತಿಹಾಸ ಪುರಾಣಗಳದ್ದು ಹೇಳಬೇಕಾದರೂ ಆ ವಾಕ್ಯವನ್ನು ಹೇಳಬೇಕಾದ್ರೆ ಶಬ್ದಗಳನ್ನು ಉಚ್ಚಾರ ಮಾಡಬೇಕು. ಬರೀ ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಹಿಡಿದರೆ ಸಾಲದು, ಆ ಶಬ್ದಗಳನ್ನು ಜೋಡಿಸಿ ಹೇಳಬೇಕು. ಅದನ್ನು ಸಂಧಾನ ಅಂತ ಹೇಳ್ತಾರೆ, ಅದು ಸಂಧಾನ ಕರ್ಮ. ಶಬ್ದಗಳನ್ನು ಜೋಡಿಸಿ ಅಕ್ಷರಗಳನ್ನು ಜೋಡಿಸಿ ಶಬ್ದಗಳು, ಆ ಶಬ್ದಗಳನ್ನು ಜೋಡಿಸಿ ವಾಕ್ಯಗಳು, ಆ ವಾಕ್ಯಗಳಲ್ಲಿ ಅರ್ಥ, ಇಷ್ಟು ಜೋಡಿಸಿ ಹೇಳುವುದನ್ನು ಸಂಧಾನ ಕರ್ಮ ಅಂತಾರೆ. ಆ ಕರ್ಮದಲ್ಲಿ ಬರುವ ಭಗವದ್ ರೂಪ ಯಾವುದು ಅಂದ ಅನಿರುದ್ಧ ರೂಪ. ಹಾಗೆ ಆ ಜೋಡಿಸಿ ಹೇಳುವಂತಹ ವ್ಯಕ್ತಿ ಯಾರಿರ್ತಾರೆ ಅವರಲ್ಲೂ ಅನಿರುದ್ಧ ನಾಮಕ ಭಗವಂತನೇ ನಿಂತು ಆ ಕರ್ಮವನ್ನು ಮಾಡಿಸ್ತಾನೆ. ನಂತರ ಈ ವೇದದಲ್ಲಿ ಮತ್ತು ಇತಿಹಾಸ ಪುರಾಣಾದಿಗಳಲ್ಲಿ ಪಂಕ್ತಿಗಳು ಬರ್ತಾ ಇರುತ್ತೆ. ಆ ಪಂಕ್ತಿಗಳಿಗೆ ಮೊದಲೊಂದು ಅಕ್ಷರ ಇರುತ್ತೆ. ಆ ಅಕ್ಷರ ಯಾವುದಿರುತ್ತೆ ಆ ಅಕ್ಷರದ ಮೇಲೆ ಇಡೀ ಪಂಕ್ತಿಯಲ್ಲಿ ಭಗವದ್ ರೂಪ ಒಂದೊಂದು ನಿಂತಿರುತ್ತೆ ಎಂದರು. ಅದನ್ನು ಹೇಗೆ ಗುರುತು ಹಿಡಿಯೋದು ಅದನ್ನು ಹೇಳ್ತಾ ಇದ್ದಾರೆ. ಓಂಕಾರ ಸಹಿತೇ ವಾಕ್ಯ, ಎಲ್ಲಾದರೆ ಒಂದು ವಾಕ್ಯದಲ್ಲಿ ಓಂಕಾರ ಶುರುವಲ್ಲಿರುತ್ತೋ ಅಲ್ಲಿ ಪ್ರದ್ಯುಮ್ನ ರೂಪ ನಿಂತಿರುತ್ತೆ. ಇನ್ನೊಂದು ಮೂರ್ತಿ ಬರುವವರೆಗೂ ಓಂಕಾರದಿಂದ ಶುರುವಾದ ವಾಕ್ಯದಲ್ಲಿ ಪ್ರದ್ಯುಮ್ನ ರೂಪ ನಿಂತಿರುತ್ತೆ ಅಂತ ತಿಳಿದು ನಮಸ್ಕಾರ ಸಲ್ಲಿಸಬೇಕು. ನಂತರ ಯಾವ ವಾಕ್ಯದಲ್ಲಿ ಅಕಾರ ಮೊದಲು ಬಂದಿರುತ್ತೋ ಆ ಇಡೀ ವಾಕ್ಯಕ್ಕೆ ವರಾಹ ರೂಪ ನಿಂತಿರುತ್ತೆ. ಈಗ ನಮಗೆ ಗೊತ್ತಾಗುತ್ತೆ, ಹರಿಕಥಾಮೃತ ಸಾರ ಆಗಲಿ ಯಾವುದೇ ಆಗಲಿ ಪಾರಾಯಣ ಮಾಡುವಾಗ ಆಯಾ ಪಂಕ್ತಿ ಪಂಕ್ತಿಯಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿ ಸ್ವಾಮಿ ಈ ಪಂಕ್ತಿಯನ್ನ ಉಚ್ಚಾರ ಮಾಡುವುದೇ ಆ ಪಂಕ್ತಿಯಲ್ಲಿರುವ ಭಗವದ್ ರೂಪಕ್ಕೆ ಪೂಜಾ ಅಂತ ತಿಳಿದು ಮಾಡಬೇಕು. ಇಷ್ಟೆಲ್ಲ ಅರ್ಥಗಳಿವೆ, ಅದನ್ನು ಹೇಳ್ತಾ ಇದ್ದಾರೆ. ಆ ಎಂಬುದು ಬಂದಿದ್ದರೆ ಒಂದು ವಾಕ್ಯಕ್ಕೆ ಮೊದಲಿನಲ್ಲಿ ಅಲ್ಲಿ ವರಾಹ ನೀಡುತ್ತಾನೆ. ಪ್ರ ಅಂತ ಒಂದು ವಾಕ್ಯದ ಆದಿಯಲ್ಲಿ ಬಂದರೆ ಅಲ್ಲಿರುವ ರೂಪ ವಾಸುದೇವ ರೂಪ. ಹಾಗೆ ಉತು ಎಂಬ ಆವರಣದಿಂದ ಶುರುವಾದರೆ ಅಲ್ಲಿ ನಾರಾಯಣ ನಿಂತಿರ್ತಾನೆ. ನಂತರ ಅತಿ ಎಂಬ ವರ್ಣ ಬಂದರೆ ಅಲ್ಲಿ ಅನಿರುದ್ಧ ರೂಪ ನಿಂತಿರುತ್ತೆ. ಹಾಗೆ ಉಪ ಎಂಬ ಆ ವರ್ಣದಿಂದ ಕೂಡಿಕೊಂಡು ವಾಕ್ಯ ಬಂದರೆ ನರಸಿಂಹ ರೂಪ ನಿಂತಿರುತ್ತೆ. ಹಾಗೆ ನೀ ಎಂಬ ವರ್ಣದಿಂದ ಕೂಡಿಕೊಂಡು ಬಂದರೆ ಅಲ್ಲಿ ಸಂಕರ್ಷಣ ರೂಪ ನಿಂತಿರುತ್ತೆ. ಹಾಗೆ ಇಷ್ಟೆಲ್ಲ ತಿಳಿಸಿ ಇನ್ನ ವೇದವನ್ನ ಪಠಣ ಮಾಡುವ ಕ್ರಮ, ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ ಮೂರು ರೀತಿಯಾಗಿ ವೇದ ಓದುವ ಕ್ರಮ. ಅದರಲ್ಲಿ ಸಂಹಿತಾ ಪಾಠದಲ್ಲಿ ವರಾಹ ರೂಪ ನಿಂತಿರುತ್ತೆ, ಪದಪಾಠದಲ್ಲಿ ವಾಮನ ರೂಪ ನಿಂತಿರುತ್ತೆ, ಕ್ರಮ ಪಾಠದಲ್ಲಿ ನರಸಿಂಹ. ಇದೆಲ್ಲವನ್ನು ಕೂಡ ವೇದ ಓದೋರಿಗೆ ಗೊತ್ತಾಗುತ್ತೆ. ಆದರೆ ಗೊತ್ತಿಲ್ಲದವರು ಇಂಥ ಒಂದು ಕ್ರಮಗಳಿವೆ, ಆ ಕ್ರಮಗಳಲ್ಲಿ ಈ ಭಗವದ್ ರೂಪಗಳಿವೆ, ಆ ಓದೋರ ಬಾಯಿಯಲ್ಲಿ ಇಂಥ ರೂಪಗಳು ಬರುತ್ತೆ, ಅವುಗಳಿಗೆ ನಮಸ್ಕಾರ ಅಂತ ಹೇಳಿಕೊಂಡ್ರೆ ಅದು ದೊಡ್ಡ ಪುಣ್ಯ ಆಗುತ್ತೆ. ಈ ರೀತಿಯಲ್ಲಿ ವೇದ ಮತ್ತು ಇತಿಹಾಸ ಪುರಾಣಗಳಲ್ಲಿ ಬರತಕ್ಕಂತಹ ಸಕಲ ಸ್ವರ ವರ್ಣ ಪದ ಮೊದಲಾದ ಎಲ್ಲಾ ಶಬ್ದಗಳಲ್ಲಿ ಆಯಾ ಶಬ್ದಗಳ ಹೆಸರಿಟ್ಟುಕೊಂಡು ಭಗವಂತನದ್ದೇ ರೂಪಗಳು ನಿಂತಿವೆ ಅಂತ ತಿಳಿದು ಇಷ್ಟು ತಿಳಿದ ಮೇಲೆ ಏನು ಗೊತ್ತಾಯಿತು, ಇಡೀ ವೇದಗಳು ದೇವರನ್ನೇ ಹೇಳತಾ ಇವೆ, ಇಡೀ ಪುರಾಣಗಳು ದೇವರ ಕುರಿತೇ ಹೇಳತಾ ಇವೆ. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪಂಕ್ತಿ ಭಗವಂತನನ್ನೇ ಹೇಳತಾ ಇವೆ. ಹಾಗಾದರೆ ಇಡೀ ವೇದ ಅದರಲ್ಲಿ ಬರುವ ಪ್ರತಿಯೊಂದು ಶಬ್ದ ದೇವರದ್ದೇ ಹೆಸರು, ದೇವರನ್ನೇ ತಿಳಿಸಿಕೊಡುವಂತಹ ಹೆಸರು. ಇಡೀ ಪುರಾಣಾದಿಗಳಲ್ಲಿ ಬರುವಂತಹ ಎಲ್ಲಾ ಶಬ್ದಗಳು ದೇವರನ್ನೇ ತಿಳಿಸಿಕೊಡುವ ವರ್ಣಗಳು. ಹಾಗೆ ಪ್ರಪಂಚದಲ್ಲಿ ಬರುವ ಎಲ್ಲರ ಬಾಯಿಯಿಂದ ಬರುವ ಎಲ್ಲಾ ವರ್ಣಗಳು ಎಲ್ಲಾ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತಾ ಇವೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಅಪರೂಪ ಅನೇಕ ಯಜ್ಞಗಳು ಮಾಡಿದ ಫಲ ಬರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ವೇದಾಧ್ಯಯನ ಮಾಡಿದ ಫಲ ಬರುತ್ತೆ ಎಂಬುದನ್ನು ಈ ವೇದಾಧ್ಯಯನ ಪ್ರಕರಣದ ಒಂದು ವಿಶೇಷವಾಗಿರತಕ್ಕಂತಹ ಫಲವಾಗಿ ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ವೇದಾಧ್ಯಯನ ಪ್ರಕರಣವನ್ನು ಪೂರ್ಣಗೊಳಿಸುತ್ತಾ ಇದ್ದಾರೆ. ನಂತರ ಬರತಕ್ಕಂತಹ ಪ್ರಕರಣ ಯಾವುದು ಅಂದರೆ ಭಿಕ್ಷಾಟನ ಪ್ರಕರಣ. ಇಲ್ಲಿ ಹೇಳುತ್ತಾರೆ ಈ ಉಪಾಸನೆ, ಈ ಚಿಂತನೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಭೂಮಂಡಲದಲ್ಲಿ ಎಲ್ಲರೂ ಮಾಡಿದ ಪುಣ್ಯದಲ್ಲಿ, ಏನು ಪ್ರತಿಯೊಬ್ಬ ಪ್ರಾಣಿ ಮಾಡಿದ ಪುಣ್ಯದಲ್ಲಿ ಚೂರು ಭಾಗ ಈ ಚಿಂತನೆ ಮಾಡಿದವರಿಗೆ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟು ಬಿಡತಾನೆ ಎಂದರು. ಆಶ್ಚರ್ಯ ಆಗುತ್ತೆ, ಭೂಮಂಡಲದಲ್ಲಿ ಯಾರ್ಯಾರೋ ಪುಣ್ಯ ಮಾಡಿದರೆ ಆ ಪುಣ್ಯ ನಮಗ್ಯಾಕೆ ಬರಬೇಕು? ಈ ಚಿಂತನೆಗೂ ಅದಕ್ಕೂ ಏನು ಸಂಬಂಧ ಅಂದರೆ, ಹೆಸರು ನೋಡಿದರೆ ಭಿಕ್ಷಾಟನ, ಭಿಕ್ಷೆಯನ್ನ ಬೇಡುವ ಪ್ರಕರಣ ಅಂದರು. ಒಂದಕ್ಕೊಂದು ಸಂಬಂಧ ಇಲ್ಲಂತೆ ಕಾಣುತ್ತೆ, ಆದರೆ ಸಂಬಂಧ ಇದೆ. ಏನದು ಅಂದರೆ, ನಾವು ನಿತ್ಯವೂ ಕೂಡ ಏಳು ರೀತಿಯಾದ ಅನ್ನವನ್ನ ಭಗವಂತನ ಅಂದರೆ ಅರ್ಪಣೆ ಮಾಡಬೇಕು. ನಿತ್ಯವೂ ವೈಶ್ವದೇವದಲ್ಲಿ ಸ್ವಾಹಾಕಾರದ ಮೂಲಕ ದೇವತೆಗಳಿಗೆ ಅನ್ನವನ್ನು ಕೊಡಬೇಕು. ಸ್ವಧಾಕಾರ ತರ್ಪಣದ ಮೂಲಕ ಪಿತೃಗಳಿಗೆ ಅನ್ನವನ್ನು ಕೊಡಬೇಕು. ನಂತರ ಮನೆಗೆ ಬಂದವರಿಗೆ, ಮನೆಯಲ್ಲಿದ್ದವರಿಗೆ ಅನ್ನ ಫಲ ಜಲ ಕೊಡಬೇಕು, ಅದೊಂದನ್ನ. ನಂತರ ಪಶುಪಕ್ಷಾದಿಗಳಿಗೆ ಜಲ ತೃಣ ಹುಲ್ಲು ಮೊದಲಾದವು ಕೊಡಬೇಕು. ಇದು ನಾಲ್ಕು ರೀತಿಯಾದ ಅನ್ನ ಆಯಿತು. ಇನ್ನು ಮೂರು ರೀತಿಯಾದ ಅನ್ನ ಅಂದರೆ, ನಾವು ಮಾಡುವಂತಹ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ದೇವರಿಗೆ ಅನ್ನ ಅಂತ ಅರ್ಪಣೆ ಮಾಡಬೇಕು. ಅನಿಲನೊಳಗಿರುವ ದೇವರಿಗೆ ಇದು ಅನ್ನವೆಂದು ಅರ್ಪಿಸು ಅಂತಾರೆ. ಆ ರೀತಿಯಲ್ಲಿ ಆ ಭಗವಂತನಿಗೆ ಏಳು ರೀತಿಯಾದ ಅನ್ನ ಸಮರ್ಪಣೆ ಮಾಡಬೇಕು ಅಂದರೆ, ಈ ಕೊನೆಯದಾದ್ದು ಯಾವುದು, ನಾವು ಮಾಡಿದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ದೇವರಿಗೆ ಅನ್ನ. ಈ ಏನಿದೆ, ನಾವು ಈ ಪ್ರಕರಣ ಏನು ಹೇಳ್ತಾ ಇದ್ದಾರೆ, ದೇವರಿಗೆ ಅನ್ನ ಚಿಂತನೆ ಮಾಡುವ ಪ್ರಕರಣ ಅಂದರೆ ಭಿಕ್ಷಾಟನ ಪ್ರಕರಣ ಅಂದರು. ಈಗ ಒಂದು ವೇಳೆ ನಾವು ಇಡೀ ಇಂಡಿಯಾದೊಳಗಿರತಕ್ಕಂಥವರು ಎಷ್ಟು ಜನ ಇದ್ದಾರೆ, ಒಂದು 120 ಕೋಟಿ ಜನ ಇದ್ದಾರೆ. ನಾವೇನೋ ಅವರಿಗೆ ಉಪಕಾರ ಮಾಡಿದ್ವು, ಕಂಪ್ಯೂಟರಲ್ಲೇ ಏನೋ ಚಿಕ್ಕ ಕೆಲಸ, ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅವ್ರ ಕೆಲಸ ಆಗಿಬಿಡುತ್ತೆ ಅಂತದ್ದನ್ನು ಮಾಡಿದ್ವು. ಅವರ ಜೊತೆಗೆ ಕಾಂಟ್ರಾಕ್ಟ್ ಇದೆ ನಮಗೆ, ಅವರೆಲ್ಲರೂ ಸೇರಿ ಈ ಕೆಲಸ ಮಾಡಿದ್ದಕ್ಕೆ ಒಂದೊಂದು ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಒಬ್ಬೊಬ್ಬರು. ಅವ್ರು ಹಾಕೋದೆಷ್ಟು? 1 ರೂಪಾಯಿ. ಆದರೆ ನಮಗೆ ಬಂದದ್ದೆಷ್ಟು ಅಂದ್ರೆ 120 ಕೋಟಿ ಬರುತ್ತೆ. ಅವರಿಂದ ಬಂದದ್ದೆಷ್ಟು? ಚೂರು ಚೂರೆ. ಆದರೆ ನಮಗೆ ಬರೋಟ್ರತಿಗೆ ಜಾಸ್ತಿ ಆಯಿತು. ಆ ರೀತಿಯಲ್ಲಿ ಇಡೀ ಭೂಮಂಡಲದಲ್ಲಿರುವಂತಹ ಸಕಲ ಪ್ರಾಣಿಗಳು ಮಾಡಿದ ಕರ್ಮವನ್ನ ದೇವರಿಗೆ ಅನ್ನ ಎಂಬುದನ್ನ ದೇವತೆಗಳು ಕೊಡುತ್ತಾರೆ. ಆ ದೇವತೆಗಳು ಎಲ್ಲಾ ಪ್ರಾಣಿಗಳು ಮಾಡಿದ ಕರ್ಮವನ್ನ ದೇವರಿಗೆ ಅನ್ನ ಎಂದು ಕೊಡುತ್ತಾರೆ ಎಂಬುದನ್ನ ನಾವು ಚಿಂತನೆ ಮಾಡಿ ಆ ದೊಡ್ಡ ಯಜ್ಞಕ್ಕೆ ನಮಸ್ಕಾರ ಸಲ್ಲಿಸಿ ಈ ಚಿಂತನೆಯನ್ನ ದೇವರಿಗೆ ಪುಷ್ಪವಾಗಿ ಅರ್ಪಿಸಬೇಕು. ಇಷ್ಟು ಮಾಡಿದ್ದಕ್ಕೆ ನಮಗೆ ಇಡೀ ಎಲ್ಲರೂ ಮಾಡಿದ ಪುಣ್ಯದಲ್ಲಿ ಚೂರು 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 ಕೊಟ್ಟು ಬಿಡುತ್ತಾರೆ. ಇಡೀ ಒಂದು ಇಂಡಿಯಾದಲ್ಲಿರತಕ್ಕಂಥವ್ರು ಕೊಟ್ಟರೇನೆ ಅಷ್ಟಾದರೆ, ಇಡೀ ಭೂಮಂಡಲದಲ್ಲಿರುವ ಎಲ್ಲಾ ಪ್ರಾಣಿಗಳು ಮಾಡಿದ ಪುಣ್ಯದಲ್ಲಿ ಚೂರು ಚೂರು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಪುಣ್ಯ ಬರಬೇಕು ರಾಶಿ ನಮಗೆ? ಅಷ್ಟು ಬಂದುಬಿಡುತ್ತೆ. ಸಂಶಯ ಬರುತ್ತಾ ಇಲ್ವಾ ಅಂತ ಖಚಿತವಾಗಿ ಬಂದೇ ಬರುತ್ತೆ. ಈ ಕಲಿಕಾಲದಲ್ಲೂ ನಮ್ಮಂಥವರು ರಾಯರ ಸುತ್ತು ಒಂದು ವಾರವೋ ಎರಡು ವಾರವೋ ಸುತ್ತು ತಿರುಗಿ ಪ್ರದಕ್ಷಿಣೆ ಮಾಡಿದರೆ ರಾಯರು ಕರುಣೆ ಮಾಡಿ ಸ್ವಪ್ನದಲ್ಲಿ ಕಾಣಿಸಿ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರಲ್ಲ, ನಾವು ಮಾಡಿದ ಸೇವೆಗೆ ಅಲ್ಲಿ ಫಲ ಸಿಗ್ತಾ ಇದೆಯಲ್ವಾ? ಅಂಥ ಕಾಲಕ್ಕೆ ಈ ಚಿಂತನೆ ಮಾಡಿದರೆ ಫಲ ಯಾಕೆ ಸಿಗಲ್ಲ? ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆಯಿಂದ ಮಾಡಿ ಅಂತ ಹೇಳುತ್ತಾರೆ ಅರಣ್ಯಕಾಚಾರ್ಯರು. ಇಲ್ಲಿ ಗರುಡ ಪುರಾಣದಲ್ಲಿ ಒಂದು ವಾಕ್ಯ ಬರುತ್ತೆ, ಇಡೀ ಜನಗಳ ಕರ್ಮಗಳಿಗೆ ಸಾಕ್ಷಿಯಾಗಿರುವವರು ಯಾರು ಅಂದರೆ ಅನೇಕ ಜನರನ್ನು ಹೇಳುತ್ತಾರೆ. ಅದರಲ್ಲಿ ಪ್ರಧಾನರು ಯಾರು ಅಂದರೆ ಸೂರ್ಯ, ಚಂದ್ರ, ವರುಣ, ಅಗ್ನಿ ಅಂತ 4 ಜನ. ಅವರು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿ ಇದ್ದು ಅಲ್ಲ ಎಲ್ಲಿ ನೋಡಿದರೂ ಅಗ್ನಿ ಇಲ್ಲದ ಜಾಗ ಎಲ್ಲಿ? ಅದು ಫಾರಿನ್ ಆಗಲಿ ಎಲ್ಲೇ ಆಗಲಿ ಅಗ್ನಿ ಇರಲೇಬೇಕು, ನೀರು ಇರಲೇಬೇಕು. ಅಲ್ಲಲ್ಲಿ ಕುಂಟೆಗಳಲ್ಲಿ ಎಲ್ಲಾ ಕಡೆ ನೀರುಗಳು ಇರಲೇಬೇಕು, ಮನೆ ಟ್ಯಾಂಕಲ್ಲೂ ಎಲ್ಲಾ ಕಡೆ ಇರಲೇ ಇದೆ, ನೀರಿಲ್ಲದ ಜಾಗವೆಲ್ಲಿ? ಹಾಗೆ ಸೂರ್ಯ ಚಂದ್ರರು ಇಲ್ಲದ ಜಾಗವೆಲ್ಲಿ? ಅಲ್ಲಿ ಎಲ್ಲೆಲ್ಲಿ ಚೂರು ಚೂರು ಚಿಕ್ಕ ಚಿಕ್ಕ ನೀರು ನಿಂತಿರುತ್ತೆ ಅಲ್ಲಲ್ಲೆಲ್ಲ ಆ ಅಭಿಮಾನಿ ದೇವತೆಗಳು ನಿಂತಿರ್ತಾರೆ. ಎಲ್ಲೆಲ್ಲಿ ಅಗ್ನಿ ಉರಿಯುತ್ತಾ ಇರುತ್ತೆ ಆ ಅಗ್ನಿಯಲ್ಲೆಲ್ಲ ಅಭಿಮಾನಿ ದೇವತೆಗಳು ನಿಂತಿರ್ತಾರೆ. ಸೂರ್ಯಚಂದ್ರರು ಹೇಳಬೇಕಾಗಿಲ್ಲ, ಸೂರ್ಯಚಂದ್ರರು ಸದಾ ನಿಂತಿರ್ತಾರೆ ಅವರವರು ಬರುವ ಕಾಲದಲ್ಲಿ. ಸರಿ, ಇವರೆಲ್ಲ ಏನು ಮಾಡುತ್ತಾರೆ ಅಂದರೆ ಹೇಳುತ್ತಾರೆ, ಸೂರ್ಯ ತಾನು ಎಷ್ಟು ಕಾಲ ಇರ್ತಾನೆ ಅಷ್ಟು ಕಾಲ ಇದ್ದು ಯಾರ್ಯಾರು ಕರ್ಮಗಳು ಮಾಡುತ್ತಾರೆ ಅವರೆಲ್ಲರ ಕರ್ಮವನ್ನು ಸೆಳೆದು ಬಿಡುತ್ತಾರಂತೆ. ಹೇಳ್ತಾರೆ. ಸೂರ್ಯನಿಗೆ ಇನ್ನೊಂದು ಹೆಸರು ಆದಿತ್ಯ ಅಂತ. ಆದಿತ್ಯ ಅಂತ ಯಾಕೆ ಹೆಸರು ಅಂದ್ರೆ, ಪ್ರಾಣಿಕೃತ ಕರ್ಮ ಜಾತಂ ಆದಾಯ ಯಾತಿ. ಆದಾಯ ಯಾತಿ, ತೆಗೆದುಕೊಂಡು ಹೋಗ್ತಾನೆ ಯಾವುದನ್ನ, ಪ್ರಾಣಿಗಳು ಮಾಡಿದ ಕರ್ಮಗಳನ್ನ ತೆಕ್ಕೊಂಡು ಹೋಗ್ತಾರೆ ಅವರು. ಅವರಿಗೆ ಹೇಳದೇನೆ, ಯಾಕೆ ದೇವರಾಜ್ಞೆಯಿಂದ. ಹಾಗೆ ಚಂದ್ರನೂ ಅಷ್ಟೇ, ರಾತ್ರಿ ಹೊತ್ತಿನಲ್ಲಿ ಯಾರ್ಯಾರು ಏನೇನು ಕರ್ಮ ಮಾಡುತ್ತಾರೆ ಎಲ್ಲವನ್ನ ತೆಗೆದು ಬಿಡುತ್ತಾನೆ ಆ ಚಂದ್ರಾಂತರ್ಗತನ ಭಗವಂತ. ಹಾಗೆ ಅಲ್ಲಲ್ಲಿರುವ ನೀರು, ಕುಂಟೆಗಳಲ್ಲಿರುವ ನೀರು, ಅಭಿಮಾನಿ ದೇವತೆಗಳು ಯಾರಿರ್ತಾರೆ ಅವರ ಕೆಲಸವೂ ಅದೇ. ಅಲ್ಲಲ್ಲಿ ಯಾರ್ಯಾರಿರ್ತಾರೆ ಅವರವರ ಕರ್ಮಗಳನ್ನು ಸೆಳೆದು ತಗೊಂಡ್ಬಿಡ್ತಾರೆ. ಹಾಗೆ ಅಗ್ನಿಯೂ ಅಷ್ಟೇ, ಎಲ್ಲರ ಕರ್ಮಗಳನ್ನ ಸೆಳೆಯುವಂತ ದೇವತ. ಇಲ್ಲಿ ಹೇಳ್ತಾರೆ, ಯಾವಾಗಾದರೆ ಅಲ್ಲಲ್ಲಿ ಕುಂಟೆಗಳಲ್ಲಿ ಎಲ್ಲಾ ಕಡೆ ಇರುವ ನೀರು ಆವಿಯಾಗಿ ಬಿಡುತ್ತೆ, ನಷ್ಟ ಆಗುತ್ತೆ, ಅವಾಗೆ ಆ ಅಭಿಮಾನಿ ದೇವತಾ ಏನು ಮಾಡುತ್ತಾರೆ ಅಂದ್ರೆ, ತಾವು ಎಲ್ಲರ ಕರ್ಮಗಳನ್ನ ತಗೊಂಡಿರ್ತಾರಲ್ಲ ಆ ಕರ್ಮಗಳ ಸಹಿತ ವಾಯುದೇವರಲ್ಲಿ ಲಯ ಆಗ್ತಾರೆ. ನಂತರ ಅಲ್ಲಲ್ಲಿ ನಿಂತಿರುವಂತಹ ಅಗ್ನಿ, ಅಗ್ನಿ ಎಲ್ಲಲ್ಲಿ ನಿಂತಿರುತ್ತೆ ಅಭಿಮಾನಿ ದೇವತೆಗಳು, ಅಗ್ನಿ ಅಗ್ನಿಯ ಪರಿವಾರ, ಅವರೇನು ಮಾಡುತ್ತಾರೆ ಅಂದ್ರೆ ಎಲ್ಲರ ಕರ್ಮಗಳನ್ನು ಸ್ವೀಕಾರ ಮಾಡಿ ಆ ಅಗ್ನಿ ನಷ್ಟ ಆದ ಕೂಡಲೇ ವಾಯುದೇವರಲ್ಲಿ ಲಯ ಆಗ್ತಾರೆ. ಹಾಗೆ ಸೂರ್ಯ ಚಂದ್ರ ಇವರಿಗೂ ಕೂಡ ಅಷ್ಟೇ, ಎಲ್ಲರ ಕರ್ಮಗಳನ್ನು ತಗೊಂಡು ಆ ತಮ್ಮ ಸಹಿತ ವಾಯುದೇವರಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಲಯ ಆಗ್ತಾರೆ. ಅಂದರೆ ಅವರ ಕರ್ಮಗಳನ್ನು ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಈ ರೀತಿ ವಾಯುದೇವರು ಹೊರಗಡೆ ಇದ್ದುಕೊಂಡು ಅಗ್ನಿ, ವರುಣ, ಸೂರ್ಯ, ಚಂದ್ರ ಈ ನಾಲ್ಕು ದೇವತೆಗಳ ಮೂಲಕ ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಪ್ರಾಣಿಗಳ ಕರ್ಮವನ್ನು ಸೆಳೆದು, ಈ ಕರ್ಮ ಯಾವುದು, ದೇವರಿಗೆ ಅನ್ನ, ದೇವರಿಗೆ ಅನ್ನ ಅಂತ ಎಲ್ಲಾ ದೇವತೆಗಳು ಎಲ್ಲಾ ಪ್ರಾಣಿಗಳ ಕರ್ಮವನ್ನು ಸೆಳೆದಾಗ ಆ ಕರ್ಮ ಸಹಿತ ಆ ದೇವತೆಗಳ ಕರ್ಮವನ್ನು ಸೆಳೆದು ಪ್ರಾಣದೇವರು ಸ್ವೀಕಾರ ಮಾಡುತ್ತಾರೆ. ಈ ರೀತಿ ಆ ದೇವತೆಗಳು ವಾಯುದೇವರ ಅಧೀನವಾಗಿರುವುದನ್ನೇ ಸಂಹಾರ ಅಂತಾರೆ, ಅಂದ್ರೆ ಅವರನ್ನ ತಮ್ಮ ಹತ್ತಿರ ಇಟ್ಟುಕೊಳ್ಳುವುದು. ಆ ರೀತಿಯಾಗಿ ವಾಯುದೇವರು ನಾಲ್ಕು ರೀತಿಯಾದ ದೇವತೆಗಳು ಅಗ್ನಿ, ವರುಣ, ಸೂರ್ಯ, ಚಂದ್ರರನ್ನ ಮೂಲಕ ಎಲ್ಲಾ ಜೀವರಾಶಿಗಳ ಕರ್ಮವನ್ನ ತಾವು ಸ್ವೀಕಾರ ಮಾಡುತ್ತಾರಾದ್ದರಿಂದ ವಾಯುದೇವರಿಗೆ ಸಂವರ್ಗ ಅಂತ ಹೆಸರು. ಇದಕ್ಕೆ ಸಂವರ್ಗೋಪಾಸನ ಅಂತ ಹೆಸರು. ನಂತರ ಅಧ್ಯಾತ್ಮ ಅಂದ್ರು ಇದು ಅಭಿದೈವ, ಹೊರಗಡೆ ವಾಯುದೇವರ ಮತ್ತು ದೇವತೆಗಳ ಚರ್ಯ, ದೇವರಿಗೆ ಅನ್ನ ಕೊಡುವ ಚರ್ಯ. ನಂತರ ಈ ಒಳಗಡೆ ಯಾವಾಗ ಜೀವ ಮಲಗ್ತಾನೆ, ಒಳ್ಳೆ ಸುಷುಪ್ತಿಗೆ ಹೋಗ್ತಾನೆ, ಆಗ ಚಕ್ಷುರಭಿಮಾನಿ ಸೂರ್ಯ, ನಮ್ಮಲ್ಲೂ ಕೂಡ ಕಣ್ಣಿಗೆ ಅಭಿಮಾನಿಯಾಗಿ ಸೂರ್ಯ, ನಾಲಿಗೆಗೆ ಅಂದ್ರೆ ಮಾತಿಗೆ ಅಭಿಮಾನಿಯಾಗಿ ಅಗ್ನಿ, ಕಿವಿಗೆ ಅಭಿಮಾನಿಯಾಗಿ ಚಂದ್ರ, ಮನಸ್ಸಿಗೆ ಅಭಿಮಾನಿಯಾಗಿ ಇಂದ್ರ, ಕಾಮ, ಇವರೆಲ್ಲರೂ ಕೂಡ ಜೀವನ ಆ ಮಾನಸಿಕ ವಾಚಿಕ ಕಾಯಿಕ ಮನಸ್ಸಿನಿಂದ ವಾಕ್ಯನಿಂದ ಶರೀರದಿಂದ ಮಾಡಿದ ಸಕಲ ಕರ್ಮಗಳನ್ನ ಅವರು ಸೆಳೆಯುತ್ತಾರೆ, ಸೆಳೆದು ವಾಯುದೇವರಿಗೆ ಅರ್ಪಣೆ ಮಾಡುತ್ತಾರೆ, ತಾವು ವಾಯುದೇವರಲ್ಲಿ ಲಯ ಆಗ್ತಾರೆ. ಈ ರೀತಿಯಲ್ಲಿ ಎಲ್ಲಾ ಜೀವರಾಶಿಗಳ ಹೊರಗಿರುವ ನಾಲ್ಕು ನಾಲ್ಕು ದೇವತೆಗಳನ್ನ ವಾಯುದೇವರು ಅವರ ಕರ್ಮಗಳ ಸಹಿತ ಆಯಾ ಜೀವರಾಶಿಯ ಕರ್ಮ ಸಹಿತ ಸ್ವೀಕಾರ ಮಾಡಿ ಇರ್ತಾರಾದ್ದರಿಂದ ಅವರಿಗೆ ಸಂವರ್ಗ ಅಂದ್ರು. ಈ ರೀತಿಯಾಗಿ ಅಧಿದೈವ, ಹೊರಗಡೆ ನಾಲ್ಕು ದೇವತೆಗಳು ವಾಯುದೇವರ ಒಂದು ರೂಪ, ಮತ್ತು ಎಲ್ಲಾ ಜೀವರಾಶಿಗಳ ಒಳಗೆ ನಾಲ್ಕು ದೇವತೆಗಳ ರೂಪ, ಒಂದು ವಾಯುದೇವರ ರೂಪ, ಒಟ್ಟೆಷ್ಟಾಯಿತು ಅಂದ್ರೆ ದಶಕಂ. ಹೊರಗೆ ನಾಲ್ಕು ದೇವತೆಗಳ ರೂಪ, ಒಳಗೆ ನಾಲ್ಕು ದೇವತೆಗಳ ರೂಪ ಅಂದ್ರೆ ಎಂಟು ರೂಪಗಳು, ಹೊರಗೊಂದು ವಾಯು ರೂಪ, ಒಳಗೊಂದು ವಾಯುದೇವರ ರೂಪ ಸೇರಿದರೆ ಎರಡು ವಾಯು ರೂಪ, ಒಟ್ಟಾರೆ ಹತ್ತಾಯಿತು. ಆ ಹತ್ತು ರೂಪಗಳು ಹತ್ತು ದಿಕ್ಕಿನಲ್ಲಿದ್ದು ಎಲ್ಲಾ ಜೀವರಾಶಿಗಳ ಕರ್ಮವನ್ನ ಈ ದೇವತೆಗಳು ತಗೊಂಡರೆ ಆ ಜೀವರಾಶಿಗಳ ಕರ್ಮ ಜೊತೆಗೆ ಅವರ ಕರ್ಮಗಳನ್ನು ವಾಯುದೇವರು ಸ್ವೀಕಾರ ಮಾಡಿದರೆ ಆ ಎಲ್ಲದರ ಜೊತೆಗೆ ವಾಯುದೇವರ ಕರ್ಮವನ್ನು ಕೂಡ ವಿರಾಟ ನಾಮಕ ಭಗವಂತ, ಇಡೀ ಬ್ರಹ್ಮಾಂಡ ಧಾರಣೆ ಮಾಡಿದ ಭಗವಂತ ಆ ಎಲ್ಲಾ ಕರ್ಮವನ್ನ ತಾನು ಅನ್ನವಾಗಿ ಸ್ವೀಕಾರ ಮಾಡುತ್ತಾನೆ. ಇದರಲ್ಲಿ ನಾವು ಕೃಷ್ಣಾರ್ಪಣೆ ಬಿಡೋದೇನಿಲ್ಲ, ಎಲ್ಲ ಅವರವರೇ ದೇವತೆಗಳು ದೇವರೆಲ್ಲರ ಮಾಡುತ್ತಾರೆ. ಹೀಗೆ ಮಾಡುತ್ತಾರೆ ಅಂತ ಚಿಂತನೆ ಮಾಡಿ ನಾವು ಆ ಮಾಡಿದ ಚಿಂತನೆಯನ್ನು ಕೃಷ್ಣಾರ್ಪಣೆ ಬಿಡಬೇಕು. ಇಲ್ಲಿ ಭೂಮಂಡಲದಲ್ಲಿರುವ ಎಲ್ಲ ಪ್ರಾಣಿಗಳು ಮಾಡಿದ ಕರ್ಮ ಕೃಷ್ಣಾರ್ಪಣ ಅಂತ ಅನ್ಲಿಕ್ಕೆ ನಮಗೆ ಅಧಿಕಾರವಿಲ್ಲ, ಅದು ದೇವತೆಗಳು ಮಾಡೋದು. ಆದರೆ ಅದು ದೇವತೆಗಳು ಹೀಗೆ ಮಾಡುತ್ತಾ ಇದ್ದಾರೆ, ಇದು ದೇವರಿಗೆ ಅನ್ನ ಅಂತ ಯಾರು ಚಿಂತನೆ ಮಾಡುತ್ತಾರೆ, ಆ ಚಿಂತನೆ ಮಾಡಿದ್ದನ್ನ ದೇವರಿಗೆ ಅರ್ಪಣೆ ಮಾಡುತ್ತಾರೆ, ಆ ಮಾಡಿದವರಿಗೆ ಇಡೀ ಭೂಮಿ ಏನ್ ಮಾಡಿದ್ರು ಇವರು, ಇಡೀ ಭೂಮಂಡಲದಲ್ಲಿರುವ ಸಕಲ ಪ್ರಾಣಿಗಳ ಕರ್ಮ ದೇವರಿಗೆ ಅನ್ನ ಅಂತ ಚಿಂತನೆ ಮಾಡಿದ್ದರಿಂದ ಅವರೆಲ್ಲರ ಕರ್ಮ ಯಜ್ಞ ಆಯಿತು. ಆ ಯಜ್ಞ ಅಂತ ಚಿಂತನೆ ಮಾಡಿದ್ದಕ್ಕೆ ಅದರಲ್ಲಿ ಭಾಗ, ಆ ಎಲ್ಲರೂ ಮಾಡಿದ, ಅದು ಒಂದು ಸಲ ಮಾಡಿದ್ದಲ್ಲ, ದಿನಕ್ಕೆ ಆನವರತಂ ಕ್ರಿಯಮಾಣಂ ಅಂತ ಹೇಳ್ತಾರೆ. ಅವರು ಆನವರತ ಮಾಡುವ, ಸದಾ ಮಾಡುವ ಪುಣ್ಯಗಳಲ್ಲಿ ಚೂರು 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 ಭಾಗ ದೇವರೇ ಅದನ್ನು ಕತ್ತರಿಸಿ ನಮ್ಮ ಅಕೌಂಟಲ್ಲಿ ಹಾಕಿಬಿಡುತ್ತಾನೆ. ಇಷ್ಟು ರಾಶಿ ಪುಣ್ಯ ಬರುತ್ತೆ. ಅಷ್ಟೇ ಅಲ್ಲ, ತೇನ ಸಂಪಾದಿತ ಪುಣ್ಯ ಜಾತಂ ನನಶ್ಯತಿ, ಈ ಪುಣ್ಯ ಏನು ಬರುತ್ತೆ ನಾಶವೇ ಆಗಲ್ಲ, ನಮಗೆಲ್ಲ ಭೋಗಗಳು ಕೊಡುತ್ತೆ. ದೇವರ ದರ್ಶನ ಮಾಡಿಸುವಂತಹ ಗುರುಗಳನ್ನು ತೋರಿಸಿಕೊಟ್ಟು, ಆ ಗುರುಗಳು ಹೇಗಿರ್ತಾರೆ, ನಮ್ಮ ಹಿಂದೆ ಬಿದ್ದು ನಮ್ಮಿಂದ ಸಾಧನೆ ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡಿಯೇ ನಮ್ಮನ್ನು ದೇವರತ್ತ ಕರ್ಕೊಂಡು ಹೋಗ್ತಾರೆ, ಬಿಡೋದೇ ಇಲ್ಲ. ಅಂತಹ ಗುರುಗಳನ್ನು ಕೊಟ್ಟು ದೇವರ ದರ್ಶನ ಮಾಡಿಸಿ ಅನುಗ್ರಹ ಮಾಡುವಂತಹ ಪುಣ್ಯ ಈ ಚಿಂತನೆಯಿಂದ ಬರುತ್ತೆ, ಅದು ಅಪಾರ ರಾಶಿ ಬರುತ್ತೆ. ಇಂತಹ ಪುಣ್ಯ ನೀವು ಒಂದು 100 ವರ್ಷ ಭಕ್ತಿ ಮಾಡಿದರೂ ಬರಲ್ಲ, ಗೋಪದ್ಮ ಮಾಡಿದರೂ ಬರಲ್ಲ, ಯಾವ ವ್ರತ ಮಾಡಿದರೂ ಬರಲ್ಲ, ಅಂಥ ಪುಣ್ಯದ ರಾಶಿ ಈ ಚಿಕ್ಕ ಚಿಂತನೆಯಿಂದ ಬರುತ್ತೆ ಎಂಬುದನ್ನ, ಅಪರೂಪದ ರಹಸ್ಯವನ್ನ ನಮ್ಮ ಅರಣ್ಯಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.